श्रीगुरुभ्यो नमः हरिः ओम् जलज्येष्ठनिभाकारं जगदीशपदाश्रयं जगदीतविख्यातं जगन्नाथगुरुं भजे हरिकथामृतसार गुरुगणकरुणदिन्दापनितु पेळुवे परमभगवद्भक्तरिदनादरदि केळुवदु त्रिणवति स्वरूपात्मक अनिरुद्धनु सदा యజమాననాగిద్దు అనల యమ సోమాది పితృదేవతిగళిగే అన్న నెనిపనా ప్రద్యుమ్న సంకర్షణ విభాగవ మాడి కొట్టు ఉండు ఉణిప నిత్యానంద భోజనదాయి తుర్యాహ్వా. ఇదే అన్న ప్రకరణದಲ್ಲಿ ಹೇಳುತ್ತಾರೆ. భోజన ನಮ್ಮ ಪಿತೃದೇವತೆಗಳಿಗೆ ಅನ್ನ ನಾಮಕನಾಗಿ ಭಗವಂತ ಹೇಗಿದ್ದಾನೆ ಎಂಬುದನ್ನು ತಿಳಿಸಿಕೊಡುತ್ತಾರೆ. ತ್ರಿಣವತಿ ತ್ರಿಣವತಿ ಸ್ವರೂಪಾತ್ಮಕ ಅನಿರುದ್ಧನು 93 ರೂಪಗಳು. ತ್ರಿ ನವ ನವತಿ ಅಂದ 90, ಮೂರು ಸೇರಿದ 90, ಸೇರಿದರೆಷ್ಟು 93. 93 ಸ್ವರೂಪಾತ್ಮಕನಾದ ಅನಿರುದ್ಧ ಸದಾ ಯಜಮಾನನಾಗಿದ್ದುಕೊಂಡು ಮುಖ್ಯ ಕರ್ತೃವಾಗಿದ್ದುಕೊಂಡು ಅನಾಲ ಯಮ ಸೋಮಾದಿ ಪಿತೃದೇವತೆಗಳಿಗೆ ಅನ್ನ, ಅಗ್ನಿ ಯಮ ಸೋಮ ಅಂದ್ರೆ ಚಂದ್ರ ಎಂಬ ಪಿತೃದೇವತೆಗಳಿಗೆ ಅನ್ನ ರೂಪನಾಗಿ ಅನಿರುದ್ಧ ನಾಮಕ ಭಗವಂತ ತಾನೇ ಅನ್ನ ಅಂತ ಕರೆಸಿಕೊಳ್ತಾನೆ. ಇನ್ನ ಭಗವಂತ ಪ್ರದ್ಯುಮ್ನ ಸಂಕರ್ಷಣ, ಈ ಇಬ್ಬರು ಕೂಡ ಹೇಗಿರ್ತಾರೆ ಅಂತ ಹೇಳಿದರೆ ಅವರಿಗೆ ವಿಭಾಗವ ಮಾಡಿ ಕೊಟ್ಟು ಉಂಡು ಉಣಿಪ. ಪ್ರದ್ಯುಮ್ನ ಸಂಕರ್ಷಣ ರೂಪದಿಂದ ಅನ್ನ ಅನಿರುದ್ಧ ರೂಪದಿಂದ ಅನ್ನ ನಾಮಕನಾಗಿರ್ತಾನೆ. ಪ್ರದ್ಯುಮ್ನ ಸಂಕರ್ಷಣ ರೂಪಗಳಿಂದ ಆ ಅನ್ನವನ್ನ ವಿಭಾಗವ ಮಾಡಿ ಕೊಟ್ಟು ಉಂಡು ಉಣಿಪ. ವಿಶೇಷವಾಗಿ ತನ್ನ ಸ್ವಾಕ್ಷ ರಸಗಳನ್ನು ತಾನು ಸ್ವೀಕಾರ ಮಾಡಿ ಅವರವರಿಗೆ ಅವರವರ ರಸಗಳನ್ನ ತಾನು ವಿಶೇಷವಾಗಿ ಉಣಿಸಿಕೊಡುತ್ತಾನೆ. ನಿತ್ಯ ಆನಂದ ಭೋಜನದಾಯಿ, ತಾನು ನಿತ್ಯಾನಂದನಾದರೂ ಭೋಜನದಾಯಿ, ತೃಪ್ತಿಯನ್ನು ಕೊಡುವಂತಹ ಭೋಜನವನ್ನು ಕೊಡುತ್ತಾನೆ. ಅಷ್ಟೇ ಅಲ್ಲ, ನಿತ್ಯ ಆನಂದ ಭೋಜನದಾಯಿ, ನಿತ್ಯವೂ ಆನಂದಕರವಾದ ಊಟವನ್ನು ಮಾಡಿಸ್ತಕ್ಕವ. ಎಲ್ಲರಿಗೂ ಊಟ ಮಾಡಿದ್ರೆ ಆನಂದ ಬರುತ್ತಲ್ಲ, ಹಾಗಾದರೆ ನಿತ್ಯ ಆನಂದಕರವಾದ ಭೋಜನವನ್ನು ಕೊಡತಕ್ಕಂಥವ. ಅಥವಾ ನಿತ್ಯಾನಂದ ಭೋಜನದಾಯಿ, ಈ ರೀತಿ ಚಿಂತನೆ ಮಾಡಿದವರಿಗೆ ನಿತ್ಯಾನಂದವೆಂಬ ಮೋಕ್ಷ ಸುಖವೆಂಬ ಭೋಜನವನ್ನು ದಾಯಿ ಕೊಡತಕ್ಕಂಥವ ಅವರು ಯಾರು? ತುರಿಯಾಹ್ವ, ತುರಿಯ ನಾಮಕ ವಾಸುದೇವ. ಒಟ್ಟಾರೆ ಅನಿರುದ್ಧ, ಪ್ರದ್ಯುಮ್ನ, ಸಂಕರ್ಷಣ ಮತ್ತು ವಾಸುದೇವ ರೂಪಗಳ ವಿಶೇಷವನ್ನು ತನ್ನ ಇಲ್ಲಿ ತಿಳಿಸಿಕೊಡುತ್ತಾ ಇದೆ. ಇಲ್ಲಿ ತ್ರಿನವತಿ ರೂಪಾತ್ಮಕ ಅಂದ್ರು. ತ್ರಿನವತಿ ರೂಪಾತ್ಮಕ ಅಂದ್ರೆ 93 ರೂಪಗಳು ಅಂದ್ರು. ಅಲ್ಲಿ ಹೇಳ್ತಾರೆ ವಸುಗಳಲ್ಲಿ 8, ವಸುಗಳು 8, ಅವರಲ್ಲಿ 3 ವೈಕಾರಿಕ ತೈಜಸ ತಾಮಸ ಪ್ರಭೇದದಿಂದ 3 ರೀತಿ ಎಲ್ಲರಲ್ಲಿ ನೋಡಿದಾಗ 24 ರೂಪಗಳು. ಏಕಾದಶ ರುದ್ರರಲ್ಲಿ 33 ರೂಪಗಳು, 11 × 3 33 ರೂಪಗಳು. ಆ ದ್ವಾದಶ ಆದಿತ್ಯರಲ್ಲಿ 36, ಸೇರಿದರೆ 93 ರೂಪಗಳಾಗುತ್ತೆ. ಪ್ರದ್ಯುಮ್ನ ಸಂಕರ್ಷಣ ವಾಸುದೇವ ರೂಪಗಳು ಇಷ್ಟು ತಿಂತಿವೆ ಅಂತ ಹೇಳ್ತಾ ಇದ್ದಾರೆ. ನಂತರ ಅದರಲ್ಲಿ ಯಾರು? ವಸು, ರುದ್ರ, ಆದಿತ್ಯ ಅಂದ್ರೆ ಪಿತೃ, ಪಿತಾಮಹ, ಪ್ರಪಿತಾಮಹರಲ್ಲಿ ಅಗ್ನಿ, ಯಮ, ಸೂರ್ಯ ಅವರಲ್ಲಿ ನಿಂತಿರತಕ್ಕಂತಹ ಭಗವಂತ ವಿಶೇಷವಾಗಿ ನಿಂತಿರ್ತಾನೆ. ಇನ್ನ ಮುಂದೆ ಹೇಳ್ತಾ ಇದ್ದಾರೆ ಷಣ್ಣವತಿ ನಾಮಕನು ವಸು, ಮುಕ್ಕಣ್ಣ ಅಥವಾ ಮೂಗಣ್ಣ ಎರಡು ಪಾಠಗಳಿವೆ. ಭಾಸ್ಕರರೊಳಗೆ ಆನೀತು, ಅಲ್ಲಿ ನಿಂತು ಅಂತಿದ್ಯಾ, ನಿಂತು ಅಂತಿದೆ, ಆನೀತು ಅಂತಿದೆ. ಪ್ರಪನ್ನರ ಅನುದೀನ ನಿಷ್ಕಪಟ ಸದ್ಭಕ್ತಿಯಲಿ ಮಳ್ಪ ಪುಣ್ಯ ಕರ್ಮವ ಸ್ವೀಕರಿಸಿ ಕಾರುಣ್ಯ ಸಾಗರನ ಪಿತೃಗಳಿಗೆ ಅಗಣ್ಯ ಸುಖವಿತ್ತವರ ಪೊರೆವನು ಎಲ್ಲ ಕಾಲದಲ್ಲಿ. ಇನ್ನ ಷಣ್ಣವತಿ ರಾಮಕನು, ಷಣ್ಣವತಿ ಅಂದ್ರೆ ತೊಂಬತ್ತಾರು ರೂಪಗಳಿಂದ ಇರತಕ್ಕಂತ ಭಗವದ್ ರೂಪ. ಇಲ್ಲಿ ತೊಂಬತ್ ಮೂರೇ ಕೊಟ್ರಲ್ಲ, ಅಂದ್ರೆ ಕರ್ತೃ ಕರ್ಮ ಕ್ರಿಯೆಗಳಲ್ಲಿ ಮೂರು ರೂಪಗಳು, ವಸು ರುದ್ರ ಆದಿತ್ಯರಲ್ಲಿ ಸೇರಿಕೊಂಡು ತೊಂಬತ್ತು ಮೂರು ಸೇರಿದರೆ ತೊಂಬತ್ತಾರು ರೂಪಗಳು. ಷಣ್ಣವತಿ ನಾಮಕನು ವಸು ಮುಕ್ಕಣ್ಣ ಭಾಸ್ಕರರೊಳಗೆ, ವಸು ರುದ್ರ ಆದಿತ್ಯರೊಳಗೆ ನಿಂತು, ಪ್ರಪನ್ನರು ಅನುದಿನ ನಿಷ್ಕಪಟ ಸದ್ಭಕ್ತಿಯಲಿ ಮಾಡ್ಪ ಪುಣ್ಯ ಕರ್ಮವ ಸ್ವೀಕರಿಸಿ. ಇಲ್ಲಿ ಹೇಳುತ್ತಾ ಇದ್ದಾರೆ, ಯಾರಾದರೆ ಭಗವಂತನ ಶರಣಾಗತರಾದವರು, ಪ್ರಪನ್ನರು ಅಂದ್ರೆ ಯಾರು ಅಂದ್ರೆ ಭಗವಂತನ ಶರಣಾಗತರಾದವರು. ಭಗವಂತನ ಶರಣಾಗತರಾದವರು ಅಂದ್ರೆ ಅದರ ಲಕ್ಷಣ ಏನು, ಶರಣಾಗತಿಯ ಲಕ್ಷಣ ಏನು ಅಂದರೆ ಜ್ಞಾನ ನೀನೇ ಕೊಡುವವ, ನೀನೇ ಸಕಲೇಂದ್ರಿಯಗಳಿಗೆ ನಿಯಾಮಕ, ಶರೀರಕ್ಕೂ ನಿಯಾಮಕ, ನನ್ನ ಪದಾರ್ಥಗಳಿಗೂ ನನ್ನ ಸುತ್ತಿರುವ ವ್ಯಕ್ತಿಗಳಿಗೂ ನನ್ನ ಶರೀರಕ್ಕೂ ನನ್ನ ಇಂದ್ರಿಯಗಳಿಗೂ ನನ್ನ ಮನಸ್ಸಿಗೂ ನನ್ನ ಪ್ರಾಣಕ್ಕೂ ನನ್ನ ಸರ್ವಸ್ವಕ್ಕೂ ನೀನೇ ಯಜಮಾನ, ನಿನ್ನದೇ ಇವೆಲ್ಲ, ನಿನ್ನ ಅಧೀನ, ನೀನೇ ನನ್ನಲ್ಲಿ ನಿಂತು ಸದಾ ನನ್ನ ಕರ್ಮಾನುಸಾರ ಸಕಲ ಕರ್ಮಗಳನ್ನ ಮಾಡಿ ಮಾಡಿಸ್ತಾ ಇದ್ದೀಯ ಎಂಬ ಎಚ್ಚರ ಪೂರ್ವಕ ನೀನೇ ನನಗೆ ಜ್ಞಾನ ಕೊಟ್ಟವ ಅಂತ ದೇವರಲ್ಲಿ ಶರಣಾಗತರಾಗುವುದು ಶರಣಾಗತಿಯ ಲಕ್ಷಣ, ಅದು ಪ್ರಪನ್ನರು. ಆನೋದಿನ ನಿತ್ಯದಲ್ಲಿ ನಿಷ್ಕಪಟ ಸದ್ಭಕ್ತಿಯಲ್ಲಿ ಮಾಡಿಪ, ಕಪಟವಿಲ್ಲದೆ ಮಾಡಬೇಕಂತೆ. ಕಪಟ ಅಂದ್ರೆ ಯಾವ, ಸ್ವಲ್ಪ ಹೊತ್ತು ದೇವರೇ ಮಾಡಿಸ್ತಾರೆಂಬುದು, ಸ್ವಲ್ಪ ಹೊತ್ತು ನಾವೇ ಮಾಡ್ತಾ ಇದೀವೋ ಇದು ಕಪಟ ಆಗುತ್ತೆ ಅಲ್ವಾ. ದೇವರೇ ಮಾಡಿಸ್ತಾ ಇರೋ ಕಾಲಕ್ಕೆ ಎಲ್ಲ ಸ್ವಲ್ಪ ನಾವು ಅಂತ ಪಕ್ಕದಲ್ಲಿ ಹೇಳೋದು, ದೇವರೆದುರಿಗೆ ನೀನೇ ಮಾಡಿಸಿದೆಯಪ್ಪ ಅಂತ ಹೇಳೋದು, ದೇವರೆದುರಿಗೆ ಸ್ವಾಮಿ ನೀನೇ ಮಾಡಿಸ್ತಾ ಇದ್ದೀಯಪ್ಪ ಅಂಬುದು ಭಕ್ತಿಯಿಂದಲೇ ಹೇಳೋದು. ಚೂರು ಹೊರಗೆ ಬಂದು ಕೂಡಲೇ ನಮ್ಮವ್ರು ಕಾಣಿಸಿದ್ರೆ ದೇವರ ನಂಬರ್ ತಗೊಡೋದು, ಆ ನಮ್ದೇ ನಾ ಮಾಡಿದೆ ನಾ ಮಾಡಿದೆ. ಹಾಗಲ್ಲದೆ ಎದುರಿಗೂ ಹೊರಗೂ ಎಲ್ಲಾ ಕಡೆಯೂ ಒಂದೇ ರೀತಿ ನಿಷ್ಕಪಟ ಸದ್ಭಕ್ತಿಯಲ್ಲಿ, ಸದ್ಭಕ್ತಿ ಶಬ್ದಕ್ಕೆ ತುಂಬಾ ಸಲ ಹೇಳಿದೆ, ಆ ಭಕ್ತಿ ದೇವರೇ ನಮಗೆ ಕೊಡತಾ ಇದ್ದಾನೆ ಎಂಬ ಎಚ್ಚರ ಪೂರ್ವಕ ಬರತಕ್ಕಂತಹ ಭಕ್ತಿಯೇ ಸದ್ಭಕ್ತಿ. ಆ ಸದ್ಭಕ್ತಿಯಲ್ಲಿ ಮಳ್ಪ ಪುಣ್ಯ ಕರ್ಮವ ಸ್ವೀಕರಿಸಿ, ವಿಶೇಷವಾಗಿರತಕ್ಕಂಥ ಪುಣ್ಯ ಕರ್ಮವನ್ನ ಅಂದ್ರೆ ಶ್ರಾದ್ದಾದಿ ಕರ್ಮಗಳನ್ನ ಸ್ವೀಕರಿಸಿ, ಕಾರುಣ್ಯ ಸಾಗರನು ಆ ಪಿತೃಗಳಿಗೆ ಯಾರು ಅವರ ತಂದೆ ತಾಯಿ ಮತ್ತು ತಂದೆ ತಾತ ಮುತ್ತಾತಂದರು ಆ ಪಿತೃಗಳಿಗೆಲ್ಲ, ಅಥವಾ ಅವರ ಹೆಸರಲ್ಲಿ ಬಂದಿರತಕ್ಕಂಥ ಪಿತೃಗಣಗಳೇನಿದ್ದಾರೆ ಅವರಿಗೆ ಎಲ್ಲರಿಗೂ ಕೂಡ ಅಗಣ್ಯ ಸುಖವಿತ್ತು, ಎಣಿಸಲಿಕ್ಕೆ ಸಾಧ್ಯವಿಲ್ಲದೆ ಇರುವಷ್ಟು ಸುಖವನ್ನ ಕೊಟ್ಟು ಅವರ ಪೊರೆವನು ಎಲ್ಲ ಕಾಲದಲ್ಲಿ ಅವರನ್ನ ಸದಾ ಕಾಲದಲ್ಲಿ ಭಗವಂತ ರಕ್ಷಣೆ ಮಾಡ್ತಾ ಇದ್ದಾನೆ ಎಂಬುದನ್ನ ಇಲ್ಲಿ ಚೆನ್ನಾಗಿ ಕಳಿಸಿಕೊಡ್ತಾ ಇದ್ದಾರೆ. ಇಲ್ಲಿ ತೊಂಬತ್ತು ಆರು ಶ್ರಾದ್ದಗಳು ಇವೆ, ವರ್ಷದಲ್ಲಿ ತೊಂಬತ್ತಾರು ರೂಪದಿಂದ ಭಗವಂತ ಇದ್ದಾನೆ, ಪ್ರತಿಯೊಂದು ಶ್ರಾದ್ದದಲ್ಲೂ ತೊಂಬತ್ತಾರು ರೂಪ, ಹಾಗಲ್ಲದೆ ತೊಂಬತ್ತಾರು ಶ್ರಾದ್ದಗಳೂ ಇವೆ. ತೊಂಬತ್ತಾರು ಶ್ರಾದ್ದಗಳಲ್ಲಿ ಭಗವಂತ ವಿಶೇಷವಾಗಿ ತೊಂಬತ್ತಾರು ರೂಪದಿಂದ ಇದ್ದಾನೆ. ಭಗವಂತನ ಷಟ್ ನವತಿ, ನವತಿ ಅಂದ್ರೆ ತೊಂಬತ್ತು, ಷಟ್ ಅಂದ್ರೆ ಆರು, ಆರು ಸೇರಿದ ನವತಿ, ತೊಂಬತ್ತಾರು ರೂಪಗಳು ಅಂದರೆ ಆ ರೂಪಗಳು ಎಲ್ಲೆಲ್ಲಿವೆ, ಒಂದು ಮಾಡುವ ಪ್ರತಿಯೊಂದು ಶ್ರಾದ್ದದಲ್ಲೂ ಇವೆ, ವಸು ರುದ್ರ ಆದಿತ್ಯರಲ್ಲಿ ಕರ್ತೃ ಕರ್ಮ ಕ್ರಿಯೆಗಳಲ್ಲಿ ಸೇರಿಕೊಂಡು ತೊಂಬತ್ತಾರಾದರೆ ಮಾಡಬೇಕಾದ ಶ್ರಾದ್ದಗಳ ಸಂಖ್ಯೆಯೇ ತೊಂಬತ್ತಾರು. ಅಂಥ ತೊಂಬತ್ತಾರು ಶ್ರಾದ್ದಗಳಲ್ಲಿ ತೊಂಬತ್ತಾರು ರೂಪದಿಂದ ಭಗವಂತ ಇರ್ತಾನೆ. ಆ ರೀತಿಯಾಗಿ ಏನು ವಿಶೇಷವಾದ ಭಕ್ತರು ಮಾಡತಕ್ಕಂತಹ ಶ್ರಾದ್ದಗಳು ಮಾಡುತ್ತಾರೆ ಆ ಶ್ರಾದ್ದಗಳನ್ನೆಲ್ಲವೂ ಕೂಡ ಭಗವಂತ ಸ್ವೀಕಾರ ಮಾಡಿ ಅವರಿಗೆ ವಿಶೇಷವಾದ ಎಂದೆಂದು ಹೇಳುತ್ತಾರೆ. ಮಾಘ ಮಾಸ ಬರುತ್ತೆ, ಬಹಳ ಜನಕ್ಕೆ ಗೊತ್ತಿಲ್ಲ. ಮಾಘ ಮಾಸ ಅಮಾವಾಸ್ಯ, ಮಾಘ ಅಮಾವಾಸ್ಯ ಅವತ್ತಿನ ದಿವಸ ಏನು ಕಾಲ ಶ್ರಾದ್ದ ಏನಿರಲ್ಲ, ಅಮಾವಾಸ್ಯ ಇರುತ್ತೆ. ಅವತ್ತು ಶತಭುಷ ನಕ್ಷತ್ರ ಕೆಲವು ನಕ್ಷತ್ರಗಳು ಬರುತ್ತೆ, ಆ ನಕ್ಷತ್ರಗಳು ಮಾಘ ನವ ಅಮಾವಾಸ್ಯದಲ್ಲಿ ಮಾಘ ಮಾಸದ ಅಮಾವಾಸ್ಯ ಆ ನಕ್ಷತ್ರಗಳು ಬಂದಾಗ ಯಾರಾದರೆ ಶ್ರಾದ್ದ ಮಾಡುತ್ತಾರೋ ಅವರಿಗೆ ಪಿತೃಗಳಿಗೆ ಸಾವಿರ ವರ್ಷಗಳ ಕಾಲ ಶ್ರಾದ್ದ ಮಾಡಿದರೆ ಎಷ್ಟು ಫಲ ಬರಬೇಕು ಅಷ್ಟು ಸಂತೋಷ ಪಡ್ತಾರೆ. ನಾವು ಒಂದು ದಿವಸ ಶ್ರಾದ್ದ ಮಾಡಿದರೆ ವರ್ಷಕ್ಕೆ ಒಂದು ದಿವಸ ಮಾಡುತ್ತೀವಿ ಆವಾಗೇನಾಗತ್ತೆ ಅವರಿಗೆ ದಿನಾಗೂ ಶ್ರಾದ್ದ ಮಾಡಿದಷ್ಟು ಫಲ. ಒಂದು ದಿನ ಶ್ರಾದ್ದ ಮಾಡಿದಂತಾಗ ವರ್ಷಕ್ಕೆ ಒಮ್ಮೆ ಮಾಡಿದರೆ ಒಂದು ದಿನ ಮಾಡಿದಂತಾಗುತ್ತೆ. ಅದಲ್ಲದೆ ಅವರ ಲೆಕ್ಕ ಪ್ರಕಾರ ಪ್ರತಿದಿನ ಶ್ರಾದ್ದ ಮಾಡಿದರೆ ನಾವು ಆ ಬದುಕುತ್ತೀವೋ ಇಲ್ಲೋ, ನಮ್ಮ ನೂರು ವರ್ಷ ಪ್ರಕಾರ ಎಷ್ಟು ಶ್ರಾದ್ದಗಳು ಮಾಡಬೇಕು ನಾವು ಅಂದರೆ ಶ್ರಾದ್ದ ಅಧಿಕಾರ ಬರೋದು 20 30 ನಂತರನೇ, ಮಹಾ ಮಾಡಿದರೆ 60 50 ಬದುಕುತ್ತೆ. ಮಾಡೋದು ಎಷ್ಟು, ಒಂದು 20 20 30 ಶ್ರಾದ್ದ ಮಾಡಲಿಕ್ಕಾಗುತ್ತೆ. ಆದರೆ ಅದೇ ಮಾಘ ಮಾಸದ ಅಮಾವಾಸ್ಯ ಯಾರಾದರೆ ಶ್ರಾದ್ದ ಮಾಡುತ್ತಾರೋ, ಒಂದು ವೇಳೆ ನಾವು 10,000 ವರ್ಷ ಬದುಕಿದ್ರೆ, 10,000 ವರ್ಷ ಬದುಕಿದ್ರೆ ಹಾಗೆ ಶ್ರಾದ್ದ ಮಾಡಿದರೆ ಅವರಿಗೆ ಎಷ್ಟು ತೃಪ್ತಿ ಆಗಬೇಕು, ಆ ಒಂದು ದಿವಸ ಶ್ರಾದ್ದ ಮಾಡಿದ್ರೆ ಅಷ್ಟು ತೃಪ್ತಿ ಆಗುತ್ತೆ. ಇವೆಲ್ಲ ರಹಸ್ಯಗಳು ಹೇಳಿಕೊಟ್ರು. ಇವೆಲ್ಲ ಈ ವಿಶೇಷವಾಗಿರತಕ್ಕಂತಹ 96 ಶ್ರಾದ್ದಗಳಲ್ಲಿ ಬರುತ್ತೆ. ಒಂದು ವರ್ಷದಲ್ಲಿ ಯಾರು ಎಡಬಿಡದೆ 96 ಶ್ರಾದ್ದಗಳು ಮಾಡುತ್ತಾರೋ ಅವರಿಗೆ ಆ ಪಿತೃಗಳಿಗೆ ಅಗಣ್ಯ ಸುಖವಿತ್ತು, ಎಣಿಸಲಾರದಷ್ಟು ಆನಂದವನ್ನು ಕೊಟ್ಟು ಭಗವಂತ ರಕ್ಷಣೆ ಮಾಡುತ್ತಾನೆ ಅಂತ ತಿಳಿಸಿಕೊಡ್ತಾ ಇದ್ದಾನೆ. ಬರ್ಕೊಳ್ತೀರಾ? ಇಲ್ಲಿ ವೈಕಾರಿಕ ಅಹಂಕಾರ ತತ್ವ ಒಬ್ಬರಲ್ಲಿ ಮೂರು ರೀತಿಯಾಗಿರುತ್ತೆ. ವಸುಗಳಲ್ಲಿ 8 ವಸುಗಳು, 8 ವಸುಗಳಲ್ಲಿ ಮೂರು ರೀತಿಯಾಗಿರತಕ್ಕಂಥ ಅಹಂಕಾರ, ಆ ಮೂರು ಅಹಂಕಾರದಲ್ಲೂ ಕೂಡ ಭಗವದ್ ರೂಪಗಳು ನಿಂತಿವೆ.
ಅಹಂಕಾರ ಮೂರು ರೀತಿ
ಕಾರ್ಯ ನಡೆಯುತ್ತೆ. ಹೌದು, ಮೂರು ರೀತಿ ಕಾರ್ಯ
ಒಬ್ಬೊಬ್ಬರಲ್ಲಿ
ಮೂರು ರೂಪಗಳಿಂದ ಅಂದ್ರೆ 8 ಅಲ್ಲ, 8 ಒಬ್ಬೊಬ್ಬರಲ್ಲಿ ಮೂರು ರೂಪದಿಂದ ಭಗವಂತ ಇದ್ದಾನೆ. ವೈಕಾರಿಕ ಅಹಂಕಾರ, ತೈಯಸ ಅಹಂಕಾರ, ತಾಮಸ ಅಹಂಕಾರ. ಅದರಿಂದ ಕಾರ್ಯಗಳೇನು ನೀವೇ ಹೇಳಿ. ವೈಕಾರಿಕ ಅಂದ್ರೆ ಇಂದ್ರಿಯಗಳು ಬರುತ್ತೆ. ತೈಯಸ ಅಹಂಕಾರ, ತಾಮಸ ಅಹಂಕಾರ ಶರೀರ, ಮನಸ್ಸು, ಇಂದ್ರಿಯಗಳು, ಶರೀರ, ಮೂರರಲ್ಲಿ ಭಗವದ್ ರೂಪಗಳು ಮೂರು ರೀತಿಯಾಗಿ. ಪಿತೃದೇವತೆಗಳು ಅಂತ ಹೇಳಿದರೆ 7 ಗುಂಪಿದೆ. ಆಜ್ಯಪರು, ಸೋಮಪರು, ವಸುರುದ್ರ ಆದಿತ್ಯರೊಳಗೆ ಇರತಕ್ಕಂತಹ ಭಗವದ್ ರೂಪಗಳು ಹೇಳಿದ್ರು. ಅದಲ್ಲದೆ ಪಿತೃ ಯಮ ಸೋಮಾದಿ ಅನಲ ಯಮ ಸೋಮಾದಿ ಅಂತ ಹೇಳಿದ ಕೂಡಲೇ ಪಿತೃಗಣಗಳಿವೆ. ಅಲ್ಲ, ಬೇರೆ ಹೆಸರು ಇಟ್ಕೊಂಡ ಗಣಗಳು. ಅದ ಹೆಸರು ಆಜ್ಯಪರು, ಸೋಮಪರು, ಅಗ್ನಿಶ್ವಾತ್ತರು, ಬರಿಹಿಷದರು, ಸುಕಾಲರು, ಸುಸ್ವಥರು, ಎಲ್ಲ ದೇವತೆಗಳೇ, ಪಿತೃದೇವತೆಗಳು. ಅಲ್ಲಮ್ಮ, ಪಿತೃದೇವತೆಗಳು ಅಂತ ವರ್ಗ ಬೇರೆ, ಪಿತೃದೇವತೆಗಳು ಅಂತ ವರ್ಗ ಬೇರೆ, ದೇವತೆಗಳು ಅಂತ ವರ್ಗ ಬೇರೆ. ಪಿತೃದೇವತೆಗಳು ಅಂತ ಪ್ರತ್ಯೇಕ ಗುಂಪು ಹುಟ್ಟಿದ್ರು. ವ್ಯತ್ಯಾಸ ಏನು ಅಂತ,
ನಾವು ಈಗ ನಮ್ಮ ಪಿತೃಗಳು ಇರ್ತಾರಲ್ಲ, ಅವ್ರಿಗೆ ನಾವು ಕಾರ್ಯ ಮಾಡೋದ್ರಿಂದ ಅವ್ರಿಗೆ ಹೋಗುತ್ತೆ, ಹಾಗೆ ಪಿತೃದೇವತೆಗಳಿಗೆ ಅವ್ರಿಗೆ ಏನ್ ರಿಲೇಷನ್?
ನಾವು ಶ್ರಾದ್ದ ಮಾಡಿದಾಗ ನಾವು ಯಾರಿಗಾಗಿ ಶ್ರಾದ್ದ ಮಾಡುವುದು? ನಮ್ಮ ತಂದೆ ತಾತ ಮುತ್ತಾದಂದರಿಗಾಗಿ ಮಾಡಿದ್ರು ಕೂಡ ಅವರು ಶ್ರಾದ್ದದಲ್ಲಿ ಬರಲ್ಲ. ಅವರೆಲ್ಲೋ ಹುಟ್ಟಿರ್ತಾರೆ, ಎಲ್ಲೋ ಇರ್ತಾರೆ. ಅವರ ತರಫಿನಿಂದ ಈ ಪಿತೃದೇವತೆಗಳು ಬರ್ತಾರೆ. ಇವರಿಗೆ ನಾವು ತೃಪ್ತಿ ಪಡಿಸಿದರೆ ಅವರು ಆ ರಸವನ್ನ ಸ್ವೀಕರಿಸಿ ನಮ್ಮವರೆಲ್ಲಿದ್ರೂ ಕೂಡ ಅಲ್ಲಲ್ಲಿ ಅವರವರಿಗೆ ತಕ್ಕಂಥದ್ದನ್ನ ಇವರೇ ತಲುಪಿಸ್ತಾರೆ. ಇಷ್ಟು ಸಿಸ್ಟಮ್ ಇದೆ. ಅಲ್ಲಿ ಕೂಡ ಬರುತ್ತೆ ಏನಂತ ಅಂದ್ರೆ, ನಮ್ಮ ಪಿತೃಗಳು ಶ್ರಾದ್ದಕ್ಕೆ ಬರ್ತಾರಾ ಇಲ್ಲವಾ ಅಂತ ಪ್ರಶ್ನೆ. ಈ ಪ್ರಶ್ನೆ ತುಂಬಾ ಆ ಕಡೆ ಕೂತಿರುತ್ತೆ. ಕೆಲವರು ಏನ್ ಹೇಳ್ತಾರೆ, ನಮ್ಮ ಪಿತೃಗಳು ಇಲ್ಲಿ ಬಂದೇ ಬರ್ತಾರೆ, ಪಿತೃ ದೇವತೆಗಳು ಬರ್ತಾರೆ, ನಮ್ಮವರು ಬರ್ತಾರೆ, ಅದು ಹೇಗ್ ಬರ್ಲಿಕ್ಕೆ ಸಾಧ್ಯ ಅಂತ ಕೆಲವರು ಪ್ರಶ್ನೆ. ಕೆಲವರು ಬರ್ಲಿಕ್ಕಾಗುತ್ತೆ ಅಂತ ಕೆಲವರು ಉತ್ತರ. ಅದರಲ್ಲೂ ಹೇಗೆ ಅಂದರೆ, ಇವರು ನಿರಂಶರು, ನಮ್ಮವರು ಹೋಗಿರ್ತಾರಲ್ಲ. ನಿರಂಶರು ಅಂದ್ರೆ ಏಕಕಾಲದಲ್ಲಿ ಅನೇಕ ಕಡೆ ಇರ್ಲಿಕ್ಕಾಗಲ್ಲ ಅವರಿಗೆ. ಇವರು ಹೋದ ಮೇಲೆ ಒಂದ ಸ್ವರ್ಗದಲ್ಲೋ, ಒಂದ ಭೂಮಿಯಲ್ಲೋ, ಒಂದ ನರಕದಲ್ಲೋ ಎಲ್ಲೋ ಒಂದು ಕಡೆ ಇರಬೇಕು, ಹುಟ್ಟಿರ್ಬೇಕು, ಅಥವಾ ಸ್ವರ್ಗದಲ್ಲಿ ಇರ್ಬೇಕು ಸುಖ ಪಡುತ್ತಾ, ಅಥವಾ ಪಾಪ ಕರ್ಮ ಅನುಭವಿಸ್ತಾ ಅಲ್ಲಿ ಯಾರವ್ರ ಕರ್ಮ ಅನುಸಾರ ಅವ್ರು ಇರ್ಬೇಕು. ಅಂತ ಕಾಲಕ್ಕೆ ಒಂದು ಕಡೆ ಇರುವವರು ಮತ್ತು ಶ್ರಾದ್ದಕ್ಕೆ ಇನ್ನೊಂದು ರೂಪದಿಂದ ಬರ್ಲಿಕ್ಕೆ ಆಗಲ್ಲ ಅವರಿಗೆ. ಅಂಥವರು ಶ್ರಾದ್ದಕ್ಕೆ ಹೇಗೆ ಬರ್ತಾರೆ ಅಂದರೆ, ಅದಕ್ಕೆ ದಾಸರಾಜರ ಪದ್ಯವನ್ನ ಹೇಳುತ್ತಾರೆ. ಏನದು? ಜಾಗರ ಸ್ವಪ್ನಗಳು ನಿರಂಶ ಜೀವರ ಚಿಚ್ಚರೀರವನು ವಿಭಾಗಗೈಸಿ ಅಂತ ಹೇಳ್ತಾರಲ್ಲ, ಅಂದ್ರೆ ಇಲ್ಲಿರೋ ಶರೀರದ ಪ್ರಕಾಶವನ್ನೇ ವಿಭಾಗ ಮಾಡಿ ಶರೀರದಲ್ಲಿ ಎಲ್ಲಾ ಕಡೆ ಇಟ್ಟು ಎಚ್ಚರ ಸ್ವಪ್ನ ಕಾಲದಲ್ಲಿ ಮತ್ತು ಸುಷುಪ್ತಿ ಕಾಲದಲ್ಲಿ ಒಂದೇ ಕಡೆ ಮಾಡುತ್ತಾನೆ ಅಂತ ಇಲ್ಲಿದ್ದೇ ಹೇಳಿದರೆ, ಇದನ್ನು ದೃಷ್ಟಾಂತವಾಗಿ ತಗೊಂಡು ಅವರು ನಿರಂಶರಾದರೂ ಕೂಡ ಅವರ ಶರೀರದಲ್ಲಿ ಚೂರು ಭಾಗವನ್ನ ಮಾಡಿ ಶ್ರಾದ್ದ ಕಾಲದಲ್ಲಿ ತರ್ತಾನೆ ಅಂತ. ಅದು ಸರಿಯಾ ಅಂತ ಮತ್ತು ಪ್ರಶ್ನೆ. ಅಷ್ಟಲ್ಲದೆ ಇನ್ನೊಂದು ಹೇಳುತ್ತಾರೆ. ಏನದು ಅಂದ್ರೆ, ಭೀಷ್ಮಾಚಾರ್ಯರು ಶ್ರಾದ್ದ ಮಾಡುತ್ತಾ ಇರ್ತಾರೆ. ಶ್ರಾದ್ದ ಮಾಡೋ ಕಾಲಕ್ಕೆ ಶಂತನು ಮಹಾರಾಜರ ಕೈ ಬರುತ್ತೆ. ಅಷ್ಟ ಕೈ ಕೊಡದೆ ಭೂಮಿಯಲ್ಲೇ ಇಡುತ್ತಾರೆ. ಕೈ ಕೊಡುವುದು ಧರ್ಮ ಅಲ್ಲ ಅಂತ ಅದಕ್ಕೆ ಅವರು ಪ್ರೀತರಾಗಿ ಪ್ರತ್ಯಕ್ಷರಾಗಿ ವರ ಕೊಟ್ಟು ಹೋಗ್ತಾರೆ. ಇನ್ನೊಂದು ಬರುತ್ತೆ, ಸೀತಾದೇವಿ ಅಡಿಗೆ ಬಡಿಸಲಿಕ್ಕೆ ಬರಲ್ಲ ಶ್ರಾದ್ದ ಕಾಲಕ್ಕೆ. ರಾಮಚಂದ್ರ ಕೇಳುತ್ತಾನೆ, ಯಾಕೆ ಬರಲಿಲ್ಲ ಅಂದರೆ, ನಾನು ಈ ನಾರ ವಸ್ತ್ರ ಉಟ್ಟುಕೊಂಡು ಬಂದರೆ ನಮ್ಮ ಮಾವ ಬಂದಿರ್ತಾರೆ, ಆದ್ದರಿಂದ ಅವರು ನೋಡಿದರೆ ನೊಂದುಕೊಳ್ತಾರೆ ಅಂತ ಹೇಳುತ್ತಾರೆ. ಅಂದ್ರೆ ಏನು, ಪಿತೃಗಳು ನಮ್ಮವರೇ ಬರ್ತಾರೆ ಅಂತ ಇಲ್ಲ, ಆಯಿತು ಆದ್ರಿಂದ ಅವರೇ ಬರ್ತಾರೆ ಅಂತ ಒಂದು ನಿಶ್ಚಯ. ಹಾಗಾದ್ರೆ ಹಾಗೆ ಹೇಳಬೇಕಾ? ಕೆಲವರು ಏನಂತಾರೆ, ನಮ್ಮವರು ಬರುವುದೇ ಇಲ್ಲ, ಪಿತೃ ದೇವತೆಗಳೇ ಬರ್ತಾರಷ್ಟೇ ಹೊರತು ಇನ್ನೊಂದಲ್ಲ ಅಂತ ಹೇಳಿ. ಹಾಗೆ ಯಾರು ಬರ್ಲಿಕ್ಕೆ ಸಾಧ್ಯ, ಯಾರು ಬರ್ಲಿಕ್ಕಿಲ್ಲ ಅಂತ ಬಂದಾಗ, ಯಾರ್ಯಾರು ಸಾಂಶ ಇರ್ತಾರೋ ಅವರು ಬರಬಹುದು, ನಿರಂಶರಾದವರು ಬರ್ಲಿಕ್ಕೆ ಸಾಧ್ಯ ಇಲ್ಲ. ಇನ್ನೊಂದು, ಅಲ್ಲಿ ಏನು ಹರಿವಂಶದಲ್ಲೇ ಬರುತ್ತೆ, ಶಂತನು ಮಹಾರಾಜನನ್ನ ಭೀಷ್ಮಾಚಾರ್ಯ ಕೇಳುತ್ತಾರೆ, ಪಿತೃಗಣಗಳೆಷ್ಟು, ಯಾರ್ಯಾರು ಬರ್ತಾರೆ ಅಂತ ಕೇಳಿದರೆ, ಅವಾಗ ಹೇಳ್ತಾರೆ ಶಂತನು ಮಹಾರಾಜ, ಇಷ್ಟು ಜನ ಗಣಗಳಿವೆ, ಇವರು ನೀವು ಕೊಟ್ಟದ್ದನ್ನು ಸ್ವೀಕಾರ ಮಾಡಿ ಅದನ್ನ ಅಸ್ಮಾನ್ ಆಪ್ಯಾಯಿಷ್ಯಂತಿ ಸ್ವರ್ಗಸ್ಥಾನ ವಿಭಾರತ, ನಾವು ಸ್ವರ್ಗದಲ್ಲಿದ್ದರೂ ಕೂಡ ನಮಗೆ ತಲುಪಿಸ್ತಾರೆ ಅಂತ ಹೇಳೋದರಿಂದ ಆ ಶಂತನು ಮಹಾರಾಜ ಆವಾಗ ಮಾತ್ರ ಬಂದದ್ದಷ್ಟೇ, ಮಗನ ಒಂದು ಧರ್ಮವನ್ನ ಧರ್ಮ ವಿಶೇಷವಾಗಿ ಪರಿಪಾಲನೆ ಮಾಡುವ ಬುದ್ಧಿಯನ್ನ ಪರೀಕ್ಷೆ ಮಾಡ್ಲಿಕ್ಕೆ ಬಂದ್ರಷ್ಟೇ ಹೊರತು ಪ್ರತಿಯೊಂದು ಸಲ ತಾವು ಬರ್ತೀವಿ ಅಂತ ಅಲ್ಲಿ ಮಾತಿಲ್ಲ. ನಾವು ಸ್ವರ್ಗದಲ್ಲಿದ್ದರೂ ಕೂಡ ಇವರು ನಮಗ್ ಕೊಡ್ತಾರೆ. ಒಂದು ವೇಳೆ ಇವರು ಪ್ರತಿ ಸಲ ಇವರು ಶ್ರಾದ್ದ ಮಾಡೋಕಾಲ ಬರೋಕೆ ಯಾರು, ಮತ್ತು ಈ ಪಿತೃಗಳು ಯಾಕೆ, ಇವರೇ ಬರೋದಾದ್ರೆ ಇನ್ನು ಪಿತೃಗಳು ಯಾಕೆ ಬರಬೇಕು, ಡೈರೆಕ್ಟ್ ಇವರಿಗೆ ಊಟ ಹಾಕಿದ್ರೆ ಆಯ್ತಲ್ಲ. ಅಂದ್ರೆ ಅಲ್ಲಿ ಹೇಳುತ್ತಾರೆ, ನಾವು ಅಲ್ಲಿದ್ದರೂ ನಮಗೆ ತಲುಪಿಸ್ತಾರೆ. ಅಂದ್ರೆ ಏನು ಏನಾಯ್ತಲ್ಲಿ, ಎಲ್ಲ ಪಿತೃದೇವತೆಗಳೇ ಬರ್ತಾರೆ, ಇನ್ಯಾರು ಬರಲ್ಲ ಅಂತೇಳಿ. ಅಲ್ಲೂ ಕೂಡ ಅಷ್ಟೇ, ರಾಮಚಂದ್ರನ ವಿಶೇಷವಾಗಿ ಶ್ರಾದ್ದ ಭಗವಂತನ ಮಾಡುವ ಶ್ರಾದ್ದಕ್ಕಾಗಿ ದೇವತೆಗಳಾದ್ದರಿಂದ ಬಂದರು. ಸಾಮಾನ್ಯ ನಿಯಮ ಏನು, ಪಿತೃಗಳು ಬರಬೇಕು, ಪಿತೃಗಳ ಮೂಲಕವೇ ಬರಬೇಕಾದ್ದರಿಂದ ಅಷ್ಟೇ ಹೊರತು ಎಲ್ಲಾ ಕಡೆ ನಮ್ಮವರೆಲ್ಲ ಅದೇ ದೃಷ್ಟಾಂತ ಇಟ್ಟುಕೊಂಡು ರಾಮಚಂದ್ರ ಶ್ರಾದ್ದ ಮಾಡಿದಾಗ ದಶರಥ ಮಹಾರಾಜ ಬಂದ, ನಮ್ಮ ಅಪ್ಪನೂ ಬರ್ತಾನೆ ಇಲ್ಲಿ ಅಂತ ಹಾಗೆ ತಿಳ್ಕೋಬೇಡಿ ಅಂತ ಹೇಳ್ತಾ ಇದ್ರು. ಅದರಿಂದ ಪಿತೃಗಳು ಬಂದು ನಮ್ಮವರಿಗೆ
ಕೊಡತಾರೆ. ಅವ್ರ ಪದಾರ್ಥ ಸೇರ್ಲೇಬೇಕಲ್ಲ
ಖಂಡಿತ ಸೇರ.
ಒಂದು ವಿಷಯ ಈ ಋಷಿಕನಿಗೆ ಕಥೆಲಿ ಬರುತ್ತೆ, ತಂದೆ ಎತ್ತಾಗಿರ್ತಾರೆ ತಾಯಿ ನಾಯಾಗಿರ್ತಾಳೆ, ಅವ್ರದ್ದು ಸಭಾಷಣೆ ಮಾಡ್ಕೊತಾರೆ ರಾತ್ರಿ. ನನ್ನ ಕಾರ್ಯ ಇತ್ತು ನೋಡು, ನನಗೆ ಅವ್ರ ಅನ್ನ ಕೂಡ ಕೊಟ್ಟಿಲ್ಲ ಅವನು ಅಂತ ಹೇಳಿ, ಆಮೇಲೆ ಅವತ್ತೆ ಮನೆ ಶ್ರಾದ ಮಾಡಿದ್ಮೇಲೆ ಊಟ ಹಾಕು ಹುಲ್ಲು ಕೊಟ್ಟಿಲ್ಲ ಅಂತ ಹೇಳ್ತಾನೆ. ದೊಡ್ಡ ನಾಯಿ ಅಥವಾ ಅನ್ನ ಕೂಡ ಹಾಕಿಲ್ಲ, ಅನ್ನ ಹೊಡ್ಬಿಟ್ಟೆ ಕತೆ ಹೊಡೆದ ಅಂತ ಹೇಳ್ತಾನೆ. ಅಂದ್ಮೇಲೆ ಮಗ ಅಲ್ಲೇ ಮಾಡಿದ್ದಾನೆ, ನಾಯಿಯೇ ಎತ್ತ ಹುಟ್ಟಿದ್ದಾರೆ, ಪಿಂಡ ಪ್ರದಾನ ಮಾಡಿದ್ರು ಕೂಡ ನಾಯಿಗೆ ಸಿಗಬೇಕಾದಂತ ಪದಾರ್ಥ ನಾಯಿಗೆ ಸಿಗಬೇಕಾಗಿತ್ತು, ದನಕ್ಕೆ ಸಿಗಬೇಕಾಗಿತ್ತು, ಹುಳು ಸಿಗಬೇಕಾಗಿತ್ತು, ಸಿಗ್ಲಿಲ್ಲ ಅಂದ್ಮೇಲೆ ಮತ್ತೆ ಯಾವ ತರ ಇದು?
ಅಲ್ಲಿ ಯದ್ಯಪಿ ಅವರಿಗೆ ಏನು ಸಿಗಬೇಕೋ ಸಿಗಬೇಕು, ಅಲ್ಲಿ ಕಲ್ಪನೆ ಹೇಗೆ ಅಂದರೆ ಅವರಿಗೆ ಕೊಡಬೇಕಾಗಿದ್ದು ಮಗನ ಧರ್ಮ ಪ್ರಕಾರ ದೇವ ಕೊಡಿಸಿದ, ಅದು ಸೇರಲಿಕ್ಕೆ ಅಡ್ಡಿ ಏನೋ ಕೂತಿತ್ತು. ಏನು ರಜಸ್ವರಾಸ್ತ್ರಿ ಆಗಿದ್ದಾಗ ಏನು ಅನಾಚಾರ ಮಾಡಿದ್ರಲ್ಲ, ಆ ಪಾಪ ಕೂತದ್ದರಿಂದ ಮಗ ಕೊಟ್ಟದ್ದು ಸೇರಲಿಲ್ಲ. ನಂತರ ಮತ್ತು ಉದ್ಧಾರಕ್ಕೆ ಕಾರಣ ಆಯಿತು ಮಾಡಿದ ಶ್ರಾದ್ದ.
ಪೂಜೆ ಮಾಡಿದ್ಮೇಲೆ
ಹಾಗಾದ್ರೆ ಪ್ರಪಂಚದಲ್ಲಿ ಎಷ್ಟೋ ಜನ ಮಾಡ್ತಾ ಇದಾರೆ ರಜಸ್ವಿ ಆಗಿರ್ತಿ, ಈಗತ್ತು ಕುತ್ಕೊಳ್ಳೋದೇ ಇಲ್ಲ. ಹಾಗಾದ್ರೆ ಯಾರು ಮಾಡುದು ಪಿತೃಗಳು ತಲುಪಲ್ಲ ಅಂತ ಅರ್ಥ ಇದ್ದಾರೆ.
ಪಿತೃಗಳು ತಲುಪುತ್ತೆ, ಅವರಿಂದ ಅವ್ರಿಗೆ ಹೋಗ್ಲಿಕ್ಕೆ ಕಷ್ಟ ಆಗುತ್ತೆ.
ತಂದೆ ತಾಯಿ
ಇಷ್ಟೇ, ಅವರವರ ಕರ್ಮಾನುಸಾರ ತಲುಪೋದು ಬಿಡುವುದು ಎಂಬುದು ನಿಶ್ಚಯ. ನಾವು ಹೆಚ್ಚು ತಲೆ ಕೆಡಿಸ್ಕೋಬೇಕಾದ ಅವಸ್ಕರ ಇಲ್ಲ. ಯಾರ್ಯಾರ ಕರ್ಮಾನುಸಾರ ಏನೇನಿರುತ್ತೆ ಈಗ ನೋಡಿ, ಒಂದು ಸ್ವಲ್ಪ ಆಲೋಚನೆ ಮಾಡಿ. ಮನೆಯಲ್ಲಿ ಎಲ್ಲಾ ಕಾರ್ಯ ನಡೀತಾ ಇದೆ, ಎಲ್ಲಾ ದೇವರು ಪೂಜೆ ಅಂತಾರೆ, ದೇವರು ನಮಸ್ಕಾರ ಮಾಡ್ತಾರೆ, ಬೆಟ್ಟಕ್ಕೆ ಹೋಗ್ತಾರೆ ಬರ್ತಾರೆ, ಎಲ್ಲ ಮಾಡ್ತಾರೆ, ಮುಟ್ಟೊಂದು ಕೂಡಲ್ಲ, ಹೌದಾ? ಹಾಗೆ ಮಾಡೋದ್ರಿಂದ ಏನಾಯಿತು ಅಂದರೆ, ಮನೆಗೆ ಬಂದು ದೇವರಿಗೇನೋ ಬಾಯಿ ತುಂಬ ಕೊಡ್ಲಿಕ್ಕೆ ಎಲ್ಲ ಮುಂದಿಟ್ಟಾಯಿತು, ಆದ್ರೆ ಮುಟ್ಟು ಕೂಡದೇ ಇರೋದ್ರಿಂದ ಆ ಕೊಟ್ಟದ್ದು ವ್ಯರ್ಥ ಆಗಿ ಹಿಂದಕ್ಕೆ ಹೋಗಿ ದೇವರು ತಗೊಂಡಿಲ್ಲ. ಅಂದ್ರೆ ಏನಾಯ್ತು, ಪದಾರ್ಥ ಏನು ಅದೇ ದೇವರಿಗೆ ತಿನ್ಲಿಕ್ಕಿಲ್ಲ. ಅಷ್ಟೇ ಅಲ್ಲ, ನಾವು ಮಾಡಿದ್ದು ದೇವತೆಗಳಿಗೆ ಯಾರಿಗೂ ಮುಟ್ಟದಂತೆ ಮಾಡಿ ಪದಾರ್ಥಗಳು ಮುಂದಿಡ್ತಾ ಇದ್ದು. ಅದೇ ತರ ದೇವರು ಅವ್ರಿಗೂ ಮಾಡುತ್ತಾರೆ, ಮಕ್ಕಳ ಮೂಲಕ ಶ್ರಾದ್ದ ಮಾಡಿಸ್ತಾನೆ, ಎಲ್ಲ ಮಾಡಿಸ್ತಾನೆ, ಆದರೆ ಅದು ಸೇರದಂತೆ ಮಾಡ್ತಾರೆ. ಸೇಮ್ ಟಿಟ್ ಫಾರ್ ಟ್ಯಾಟ್, ಏನಿರುತ್ತೋ ಹಾಗೇ ಆಗ್ತಾ ಇರುತ್ತೆ. ಇವ್ರು ಏನ್ ಮಾಡ್ತಾರೆ, ಈ ತರ ಮಾಡಿ ಕೊಟ್ಟು ಸಿಂಧಕ್ ತಕ್ಕೊಂಡ ಮಾಡ್ತಾರಲ್ಲ, ದೇವರು ಕೂಡ ಕೊಟ್ಟು ನಿಮ್ದೇ ಅಪ್ಪ ನೋಡ್ರಿ ಹೀಗ್ ಮಾಡ್ತಾರೆ. ಅದರಿಂದ ಆ ರೀತಿಯ ಭಗವಂತ ಅನ್ಯಾಯ ಅಂತೂ ಯಾರಿಗೂ ಮಾಡಲ್ಲ, ನಾವು ನ್ಯಾಯ ಮಾಡೋದೇ ನ್ಯಾಯ. ಭೋಜನ ಮಾಡತಾ ಮಾಡತಾ ಪಿತೃದೇವತೆಗಳಿಗೂ ಈ ತರ ಭೋಜನ ಮಾಡಿಸ್ತಾನೆ ಅಂತ ಚಿಂತನೆ ಮಾಡ. ಅಷ್ಟೇ ಅಲ್ಲದೆ ಇಲ್ಲೂ ವಿಶೇಷ ಇದೆ, ನಾವು ಮಾಡುವ ಪ್ರತಿಯೊಂದು ಕಾರ್ಯದ ಭಾಗ ಪಿತೃಗಳಿಗೆ ಸೇರುತ್ತೆ. ಯಾವ ಪಿತೃಗಳಿಗೆ? ನಮ್ಮ ತಂದೆ ತಾಯಿಗಳಿಗೆ ಆ ಪುಣ್ಯ, ನಾವು ಮಾಡುವ ಪುಣ್ಯ ಕಾರ್ಯದಲ್ಲಿ ಭಾಗ ಅವರಿಗೆ ಸೇರ್ತಾ ಬರ್ತಾ ಇದೆ. ಹಾಗೆ ನಾವು ಭೋಜನ ಮಾಡಿದರೆ, ಭೋಜನ ಮಾಡುವಾಗ ಆ ಪುಣ್ಯದಲ್ಲಿ ಭಾಗ ನಮ್ಮ ಪಿತೃಗಳಿಗೆ ಸೇರುತ್ತೆ. ಶರೀರ ಕೊಟ್ಟಂತಹ ಪಿತೃಗಳಿಗೆ ನಾವು ಮಾಡಿದ ಪ್ರತಿಯೊಂದು ಕರ್ಮದಲ್ಲಿ ಭಾಗ ಸೇರಿದಂತೆ ಭಗವಂತ ಈ ರೂಪಕದಿಂದ ಭಗವಂತ ಏನು ಮಾಡುತ್ತಾನೆ, ವಸು ರುದ್ರ ಆದಿತ್ಯರು ಇಲ್ಲೂ ಇರ್ತಾರಲ್ಲ, ಇದ್ದು ನಮ್ಮಿಂದ ಊಟ ಮಾಡಿಸಿ ಆ ಊಟದ ಪುಣ್ಯದಲ್ಲಿ ಆ ರಸವನ್ನು ತಾವು ಸ್ವೀಕಾರ ಮಾಡುತ್ತಾರೆ. ನಮ್ಮ ಪಿತೃಗಳಿಗೆ ಶ್ರಾದ್ದ ಅಂದರೆ ಅವರಿಗೆ ಭೋಜನ, ಅದರಿಂದ ವಿಶೇಷವಾಗಿ ಪುಣ್ಯದಿಂದ ಅವರಿಗೆ ತೃಪ್ತಿಯನ್ನು ಕೊಡುತ್ತಾರೆ. ಇದು ನಿತ್ಯವೂ ನಡೆಯುವ ಶ್ರಾದ್ದ. ಅಂದರೆ ಶ್ರಾದ್ದ ಯಾವುದು? ವರ್ಷಕ್ಕೊಮ್ಮೆ ಮಾಡುವುದು ಮಾತ್ರ ಅಲ್ಲ, ನಿತ್ಯ ಮಾಡುವ ಕರ್ಮವೂ ಪಿತೃಗಳಿಗೆ ಶ್ರಾದ್ದ, ಅವರಿಗೆ ಇದು ವಿಶೇಷವಾಗಿ ಸೇರುತ್ತೆ. ಅದರಲ್ಲಿ ನಾವು ಮಾಡುವ ಭೋಜನ, ನಾವು ಹಾಕುವ ಭೋಜನ ಪಿತೃಶ್ರಾದ್ದ ಅಲ್ಲ. ಭೋಜನ ಮಾಡುವುದು, ಭೋಜನ ಮಾಡಿಸೋದೇ ಪಿತೃಶ್ರಾದ್ದವಾ? ಅಂದರೆ ಭಾರತದಲ್ಲಿ ಕಥಾ ಬರುತ್ತೆ, ಒಬ್ಬ ಋಷಿ ರಾಜನ ಹತ್ರ ಬರ್ತಾನೆ. ರಾಜನ ಹತ್ರ ಬಂದ ಕೂಡಲೇ ರಾಜ ಹೇಳ್ತಾನೆ, ಬ್ರಾಹ್ಮಣರು ಬಂದಿದ್ದೀರಾ, ಇವತ್ತೇ ವಿಶೇಷ ಪರ್ವಕಾಲ, ಶ್ರಾದ್ದ ಮಾಡುತ್ತೇನೆ ಅಂತ ಊಟ ಹಾಕಿಸ್ತಾನೆ. ಊಟ ಹಾಕಿಸೋದೇ ಶ್ರಾದ್ದ, ಪಿತೃಗಳಿಗೆ ಪ್ರೀತಿಕರ. ಹಾಗೆ ನಾವು ಊಟ ಮಾಡುವ ಕಾಲಕ್ಕೆ ಈ ಚಿಂತನೆಯ ಫಲವೇನು ಅಂದರೆ, ನಮ್ಮ ಪಿತೃಗಳಿಗೆ ವಿಶೇಷವಾದ ಫಲ ಸೇರಲಿ ಅಂತ ನಾವು ಚಿಂತನೆ ಮಾಡ್ತೀವಿ. ಬರ್ಕೊಳ್ತೀರಾ? ತ್ರಿನಾವಾತಿ ತ್ರಿ ಅನಾವತಿ ಅಲ್ಲ ತ್ರಿ ನಾವಾತಿ ತೊಂಬತ್ತು ಮೂರು ಸ್ವರೂಪಾತ್ಮಕನು ಮಂಗಳಕರವಾದ ರೂಪಗಳಿರುವಂತ ಅನಿರುದ್ಧನು ಅನಿರುದ್ಧ ನಾಮಕ ಭಗವಂತ ಇಲ್ಲಿ ಬ್ರಾಕೆಟಲ್ಲಿ ಹಾಕೊಳ್ಳಿ ಬ್ರಾಕೆಟ್ ಹಾಕೊಂಡು ಇಲ್ಲಿ ಪಿತೃವಿನಲ್ಲಿ ವಸುಗಳಂತರ್ಗತ ಇಪ್ಪತ್ತು ನಾಲ್ಕು ರೂಪಗಳಿಂದ ಪಿತಾಮಹರಲ್ಲಿ ಪಿತಾಮಹರಲ್ಲಿ ರುದ್ರರೊಳಗೆ ಮೂವತ್ತು ಮೂರು ರೂಪಗಳಿಂದ ಪ್ರಪಿತಾಮಹರಲ್ಲಿ ಮೂವತ್ತಾರು ರೂಪಗಳಿಂದ ಪ್ರಪಿತಾಮಹರಲ್ಲಿ ಆದಿತ್ಯರಲ್ಲಿ ಮೂವತ್ತಾರು ರೂಪಗಳಿಂದ ಒಟ್ಟು ತೊಂಬತ್ತು ಮೂರು ರೂಪಗಳಿಂದ ಇರುತ್ತಾನೆ. ಇಂಥ ಭಗವಂತ ಸದಾ ಯಾವಾಗಲೂ ಯಜಮಾನನಾಗಿದ್ದು ಮುಖ್ಯ ಕರ್ತೃವಾಗಿದ್ದು ಅನಲ ಅಗ್ನಿ ಯಮ ಯಮಧರ್ಮರಾಜ ಸೋಮಾದಿ ಚಂದ್ರ ಮೊದಲಾದ ಪಿತೃದೇವತೆಗಳಿಗೆ ಸಮಸ್ತ ಪಿತೃದೇವತೆಗಳಿಗೂ ಅನ್ನ ನೆನಪ ಅನ್ನವೆಂದು ಕರೆಸಿಕೊಂಡು ಅನ್ನನೆಂದು ಕರೆಸಿಕೊಂಡು ಇದ್ದಾನೆ. ಪ್ರದ್ಯುಮ್ನ ಸಂಕರ್ಷಣ ರೂಪದಲ್ಲಿ ಪ್ರದ್ಯುಮ್ನ ಸಂಕರ್ಷಣ ಅಂತಿದೆ, ಪ್ರದ್ಯುಮ್ನ ಸಂಕರ್ಷಣ ರೂಪದಲ್ಲಿ ವಿಭಾಗವ ಮಾಡಿಕೊಟ್ಟು ಅನ್ನವನ್ನು ವಿಭಾಗ ಮಾಡಿ ಕೊಡುತ್ತಾನೆ. ತುರ್ಯಾಹ್ವ ತುರ್ಯನೆಂದು ಕರೆಸಿಕೊಂಡ ವಾಸುದೇವ ಉಂಡು ಉಣಿಪ ಅನ್ನವನ್ನು ಉಂಡು ಉಣಿಸಿ ನಿತ್ಯ ನಿತ್ಯದಲ್ಲಿ ಆನಂದ ಭೋಜನದಾಯಿ ಆನಂದವೆಂಬ ಭೋಜನವನ್ನು ಕೊಡತಕ್ಕಂಥವನಾಗುತ್ತಾನೆ. ಅಥವಾ ಅಥವಾ ಈ ಚಿಂತನೆ ಮಾಡಿದವರಿಗೆ ಮೋಕ್ಷವನ್ನು ಕೊಟ್ಟು ಅಲ್ಲಿ ನಿತ್ಯಾನಂದವೆಂಬ ಭೋಜನವನ್ನು ಕೊಡುವವನಾಗುತ್ತಾನೆ. ಈ ರೀತಿಯಾಗಿ ಅನ್ನ ನೆನೆಸುವ ಅನಿರುದ್ಧ ಅನ್ನದರು ಎನಿಸುವರು ಪ್ರದ್ಯುಮ್ನ ಸಂಕರ್ಷಣರು ಅನ್ನದರು ಅನ್ನದ ಅಂದ್ರೆ ಅನ್ನ ಕೊಡುವವರು ಅನ್ನ ರೂಪದಲ್ಲಿ ಅನಿರುದ್ಧ ಆ ಅನ್ನ ಕೊಡುವವ ಪ್ರದ್ಯುಮ್ನ ಸಂಕರ್ಷಣ ಅದು ವಿಭಾಗ ಮಾಡಿ ಅನ್ನದರು ಎಂದು ಕರೆಸಿಕೊಳ್ಳುವವರು ಪ್ರದ್ಯುಮ್ನ ಸಂಕರ್ಷಣರು. ಅನ್ನವನ್ನು ಉಣಿಸಿ ಅನ್ನಾದ ಎಂದು ಕರೆಸಿಕೊಂಡವ ಅನ್ನಾದ ಎಂದು ಕರೆಸಿಕೊಂಡವ ತುರಿಯ ನಾಮಕ ವಾಸುದೇವ. ದೇವರ ಅನ್ನ ಅನ್ನದ ಅನ್ನಾದ ಎಂಬ ಈ ಮೂರು ರೂಪಗಳನ್ನು ಸತತ ವಿಶೇಷವಾಗಿ ಭೋಜನ ಕಾಲದಲ್ಲಿ ಸ್ಮರಿಸಬೇಕೆಂದು ಭಾವ. ಇದರಿಂದ ನಾವು ಮಾಡುವ ಸಕಲ ಕರ್ಮಗಳು ಶ್ರಾದ್ದವೆನಿಸಿ ಅದರ ಫಲ ದಿನಾಗಲು ನಮ್ಮ ನಮ್ಮ ಪಿತೃಗಳಿಗೆ ಸೇರುತ್ತೆ. ಷಣ್ಣವತಿ ನಾಮಕನು ನೆಕ್ಸ್ಟ್ ಷಣ್ಣವತಿ ನಾಮಕನು ತೊಂಬತ್ತಾರು ರೂಪಗಳನ್ನ ಧಾರಣೆ ಮಾಡಿದ್ದರಿಂದ ದೇವರಿಗೆ ಷಣ್ಣವತಿ ಎಂದು ಹೆಸರು. ಅದು ಹೇಗೆಂದರೆ ಹಿಂದೆ ಹೇಳಿದಂತೆ ವಸುರುದ್ರ ಆದಿತ್ಯರಲ್ಲಿ ತೊಂಬತ್ತು ಮೂರು ರೂಪಗಳು ಅದಲ್ಲದೆ ಕರ್ತೃ ಕರ್ಮ ಕ್ರಿಯೆಗಳಲ್ಲಿ ಮೂರು ರೂಪಗಳು ಎಲ್ಲ ಸೇರಿ ತೊಂಬತ್ತಾರು ರೂಪಗಳಾಗುತ್ತವೆ. ಇಂಥ ತೊಂಬತ್ತಾರು ರೂಪಗಳನ್ನು ಧಾರಣೆ ಮಾಡಿದ್ದರಿಂದ ಷಣ್ಣವತಿ ಎಂಬ ಹೆಸರಿರುವ ಭಗವಂತ ವಸುಗಳು ಮುಕ್ಕಣ್ಣ ರುದ್ರರು ಭಾಸ್ಕರರೊಳಗೆ ಆದಿತ್ಯರೊಳಗೆ ನಿಂತು ನಿಯಾಮಕನಾಗಿ ಪ್ರಪನ್ನರು ತನ್ನ ಅನುಗ್ರಹದಿಂದಲೇನೆ ಶ್ರೀಹರಿಯೇ ಸ್ವತಂತ್ರ ನಾನು ಅಸ್ವತಂತ್ರ ದೇವರು ಮಾಡಿ ಮಾಡಿಸಿದರೆ ನನ್ನಿಂದ ಸಕಲ ಕೆಲಸಗಳು ಆಗುತ್ತಾ ಇವೆ. ಎಂಬ ಭಾವನೆಯ ಪೂರ್ವಕ ಶರಣಾಗತರಾದವರು ಪ್ರಪನ್ನರು. ಅಂಥವರು ಅನುದಿನ ಪ್ರತಿ ಪ್ರತಿ ದಿನದಲ್ಲೂ ನಿಷ್ಕಪಟ ಕಪಟರಹಿತವಾದ ಅಥವಾ ಡೊಂಕಿಲ್ಲದ ಸದ್ಭಕ್ತಿಯಲ್ಲಿ ಶುದ್ಧವಾದ ಭಕ್ತಿಯಿಂದ ಮಾಳ್ಪ ಮಾಡುವ ಪುಣ್ಯಕರ್ಮವ ಶ್ರಾದ್ದಾದಿ ಪುಣ್ಯಕರ್ಮಗಳನ್ನು ಸ್ವೀಕರಿಸಿ ತಾನು ತಗೊಂಡು ಕಾರುಣ್ಯ ಸಾಗರನು ಕರುಣೆಯ ಸಮುದ್ರದಂತಿರುವ ಭಗವಂತ ಆ ಪಿತೃಗಳಿಗೆ ಆಯಾ ಜನರ ಪಿತೃಗಳಿಗೆ ಅಗಣ್ಯ ಸುಖವಿತ್ತು ಎಣಿಸಲಾರದಷ್ಟು ಸುಖವಿತ್ತು. ಎಲ್ಲ ಕಾಲದಲ್ಲಿ ಸದಾ ಪೊರೆವನು ಸುಖವಿತ್ತು ಕಾಯುವನು. ಈ ರೀತಿಯಲ್ಲಿ ಭೋಜನ ಸಮಯದಲ್ಲಿ ಪಿತೃಗಳಂತರ್ಯಾಮಿ ಭಗವಂತನನ್ನು ಅವಶ್ಯ ನೆನೆಯಬೇಕೆಂದು ದಾಸರ ಅಭಿಪ್ರಾಯ. ಸಾಕಾ?